यदि तम तव भक्तानाम अस्माकं हृहरे हरे सदासुकार्यं कार्यज्ञ प्रलयर्कायित प्रभ हरिकथामृत सार गुरुगण करुणदिंदापणितु पेळुवे परम भगवत भक्तरिदनादरदि केळुवुदु. सो वि फस्ट सा मंगलाचरण मंगलाचरण विषय वि प्रे गॉड प्रे द गुरु परंपरा. सो दट बै द स्टडी ऑफ दिस ग्रंथ वि गेट मंगला अनइंटरप्टेड स्टडी and their blessings. So after that Dasaru takes up the main topic, Harikathamrita Sara. So he is telling us about Bhagavanta's various aspects, various gunas. Bhagavanta has countless gunas, but Dasaru first takes this karuna, the quality, Bhagavanta's quality. Bhagavanta's quality is non-different from Bhagavanta. That is, Bhagavanta is a personification of his qualities. There is perfect abheda, non-difference between him and his gunas. So among all gunas, why he takes this karuna first? Because, first of all, to approach anybody, to approach God or anyone for that matter, we do only when we know that such a great person, such a person who is a super, super person, or even in Laukika, even if it's a super rich man, we will not approach him unless we know that he will be nice to us. He will listen to us, to ordinary people, because compared to when it comes to God, compared to the Devatas, Lakshmi, Brahma, we saw all the great deities in the Mangalacharana. So when they are there at his beck and call, when he is such a swatantra entity who has everything, what is the and where is the guarantee that he will, in his eyes we are just like a dirt, please. So why would he come to us? That doubt comes to us. Let him be a great soul, great God, great everything. But what is it for me? So Dasaru first impresses upon us that the God has, the Vishnu has a unique, his qualities, innate nature called karuna. So what is karuna, first of all? Karuna is, even though there is no prayojana, there is no use for him, still it is his nature to show mercy or karuna. Mercy is not a real, it's good translation, so I'll use the word karuna. So even though there is nothing for him to gain, he shows compassion and karuna on everyone. That is his innate nature. Because of this nature, we approach him. And also, as for karuna, karuna is not something, whatever we ask, he will give. It's not karuna. Karuna is knowing what we need, when we need, at what stage, and giving what is appropriate to us, like a mother. Mother will not give, for an ailing child, she will not give undesirable food, though it is very, very appealing, she will not give. She will give a bitter medicine, because that is what is good for a child. Same thing, God gives what is good for us. So this karuna quality, Bhagavanta has it. So in this entire sandhi, Dasari, in each and every verse, he brings out, he highlights the karuna, because Bhagavanta's, the karuna aspect is so much, it's like an ocean. So he just selects a few things to highlight Bhagavanta's karuna. Here he brings out how easy for us to approach him, to get his karuna. He tells in several verses, and he gives examples of Bhagavanta's karuna. And in another verse, what he does is, he explains, God, by giving, by showing his karuna quality, there is nothing for him to gain. For that also he gives examples, the Laukika examples. The examples are given to understand the concept. It's not the other way around. The tattva, the principle is there. To explain that, he gives example. And then he uses the compare and contrast. He shows various, he gives various examples, like a parent, like Ganga, and various other things he gives to highlight to Swargaloka and everything that we know, Kamadhenu. He compares, and then he says, then he contrasts to show Bhagavanta's karuna. And also he says, when we say so many things about Bhagavanta's karuna, the immediate doubt that comes to our mind is, if he's such a karunalu, why there is so much of suffering in the world? But that also he answers. He answers saying, people don't know the technique. People don't know the technique. Ramadavana olisalariyade paamararu valaluvaru bhavadolige. We don't know how to approach him, how to benefit from his karuna. We don't know. So he gives the methodology, and when we wonder, oh, it's easy for a high souls like Dasaru and higher ups to get and please God, what about us? So that also he gives a very good example of a child. A mother knows, a mother has kids like in high school, a super intelligent kid. At the same time, she has a kindergartner kid. But the mother knows what to expect from a kindergartner vis-a-vis a high schooler. Same way, the Bhagavan, much more than that. It's just a very, very tuchopamana. It's a very crude example because God is not like a mother. He knows inside out of everything. So he expects according to our level only. Patella said that he says, Balakana Kalabhashe. When the child utters prattles, mother enjoys. Even the child makes several mistakes, mother enjoys. And he highlights the karuna by bringing, we do several mistakes. Every kshana, what is the mistake that we do? We forget about God. God is near us. He does everything for us. But we don't even have time to say thank you to him in the entire day. Even then, he will excuse us whenever we do smaranayapam. Smarisuvar aparadagalata smarisa. So in many, many, many ways, he tries to, because karuna, it is not enough to explain in so much. I mean, nothing, even if you give a million examples, they all fall short. But he just highlights 31 verses. He explains and impresses upon us Bhagavanta's karuna. So we'll see each and every verse with this. First verse is, first ಪರ ಮಕ್ಕಳಿಗೆ ಏನ್ ಹೇಳ್ಬೇಕು, ಫಸ್ಟ್ ರುಚಿ ಹತ್ತಬೇಕಂದ್ರೆ ಒಂದು ಚಾಕ್ಲೇಟ್ ಕೊಡೋದು, ಒಂದು ಫಲ, ಹಾಗೇನೆ ನಮ್ಗೆ ಒಂದು ಫಲವನ್ನ ತೋರಿಸ್ತಾರೆ. ಫಸ್ಟ್ ಏನ್ ಫಲ ತೋರ್ತಾರೆ, ಅಟ್ಲೀಸ್ಟ್ ಏನ್ ಹೇಳ್ತಾರೆ, ಶ್ರವಣ. ಬೇಸಿಕಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಶ್ರವಣ ಮಾಡಿ ಅಂತ ಹೇಳ್ತಾರೆ. ಶ್ರವಣ ಮಾಡೋ ಮೂಲಕವಾಗಿ ಅರ್ಥ ಆಗತ್ತೋ ಅಲ್ಲವೋ, ಹರಿಕಥಾಮೃತ ಸಾರ ಭಾಮಿನಿ ಷಟ್ಪದಿಯಲ್ಲಿ ಮಾಡಿದ್ದಾರೆ. ಅರ್ಥ ಆಗದೇ ಇದ್ರೂ ಬರೀ ಆ ಒಂದು ಹರಿಕಥಾಮೃತ ಸಾರವನ್ನ ಕಿವಿಯಿಂದ ಪಾನ ಮಾಡಿದ್ದಾಗೆ ಹೇಳ್ತಾರೆ, ಶ್ರವಣ ಮನಕ್ಕೆ ಆನಂದ ಇಯುವುದು. ಈ ಶ್ರವಣ ಅಂಬೋದು, ಶ್ರವಣ ಅಂದ್ರೆ ಕಿವಿಯಿಂದ ಕೇಳೋದು, ನೆಕ್ಸ್ಟ್ ಮನಕ್ಕೆ ಆನಂದ ಇಯುವುದು. ಮೀನ್ಸ್ ಇಟ್ ಶುಡ್ ನಾಟ್ ಸ್ಟಾಪ್ ದೇರ್ ಅಂಬೋದನ್ನು ಒಂದು ಮೀನಿಂಗ್ ಇದೆ. ಈ ಶ್ರವಣ ಅಂಬೋದು ಕೇಳುವ ಮೂಲಕವಾಗಿ ಮನಸ್ಸಿಗೆ ಆನಂದ ಕೊಡತ್ತ ಮತ್ತು ಭವಜನಿತ ದುಃಖಗಳ ಕಳೆಯುವುದು ಅಂತ ಹೇಳ್ತಾರೆ. ಇಲ್ಲಿ ನಮ್ಗೆ ಮೋಕ್ಷ ಸಿಕ್ಕತ್ತೆ, ಮೋಕ್ಷ ಸಿಕ್ಕತ್ತೆ ಅಂತ ಹೇಳಿದ್ರೆ ಮೋಕ್ಷ ಯಾವಾಗಲೂ ಒಂದು ಕಾಲದಲ್ಲಿ ಸಿಕ್ಕತ್ತ, ದೀರ್ಘ ಕಾಲ ಆದ ಮೇಲೆ ಮೋಕ್ಷ ಸಿಕ್ಕತ್ತೆ. ಈವಾಗ ನಮ್ಗೆ ಸಂಸಾರದಲ್ಲಿ ದಿನ ದಿನದಲ್ಲಿ ನಮ್ಗೆ ಎಷ್ಟೋ ಇಶ್ಯೂಸ್, ಲೌಕಿಕ ವಿಷಯದಲ್ಲಿ ಒಂದು ಚಿಕ್ಕ ಸಣ್ಣ ಪುಟ್ಟ ಇಶ್ಯೂಗಳೇ ಇರ್ಬೋದು, ಅದು ನಿವಾರಣೆ ಆಗದೇ ಇದ್ರೆ ನಮ್ಗೆ ಮಾಡಬೇಕು, ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತಾನೆ ನಮ್ಗೆ ತೋಚೋದಿಲ್ಲ. ಹಾಗಿರುವಾಗ ನಾವು ಪಠನ ಮಾಡುವ ಮೂಲಕ ಏನು ಲಾಭ ಅಂತ ಕೇಳಿದ್ರೆ ಹೇಳ್ತಾರೆ, ಭವಜನಿತ ದುಃಖಗಳ ಕಳೆಯುವುದು. ಅಂದ್ರೆ ಯಾಕೆ ಇದು ಹೇಳ್ತಾರೆ, ಹರಿಕಥಾಂಸಾರ ಕೇಳುವ ಮೂಲಕವಾಗೆ ಭವಜನಿತ ಈ ಪ್ರಪಂಚದಲ್ಲಿ ಈ ಸಂಸಾರದಲ್ಲಿ ಇಂದ ಹುಟ್ಟಿದ ನಮ್ಗೆ ದುಃಖಗಳು ಹೋಗತ್ತ ಅಂದ್ರೆ ಹೋಗತ್ತ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ದಾಸರು ಇದನ್ನ ಮಾಡಿದಾಗ, ಹರಿಕಥಾಂಸಾರ ಮಾಡಿದಾಗ ದೇವರನ್ನ, ದೇವರು ದಾಸರ ಮಾತಿಗೆ ಹೂವು ಹಾಕ್ತಾನೆ. ದಾಸರು ಈ ಒಂದು ಫಲವನ್ನ ಇಡು, ಯಾಕೆಂದ್ರೆ ಈ ಕಾಲದಲ್ಲಿ ಜನರಿಗೆ ಅಷ್ಟು ಆಸಕ್ತಿ ಎಂಬುದು ಭಗವಂತನಲ್ಲಿ ಆಸಕ್ತಿ, ಅದು ನಮ್ಮ ತಾರತಮ್ಯ ಕ್ರಮವಾದ ಆಸಕ್ತಿ ಹುಟ್ಟೋದೇ ಇಲ್ಲ. ಅದಕ್ಕೆ ಇದು ಅಟ್ಲೀಸ್ಟ್ ಒಂದು ಪಾರಾಯಣ, ಅಟ್ಲೀಸ್ಟ್ ಒಂದು ಕಿವಿ ಕೊಟ್ಟು ಶ್ರವಣ ಮಾಡುವ ಮೂಲಕವಾಗಿ ಭವಜನಿತ ದುಃಖಗಳನ್ನ ತೆಗಿಯಪ್ಪ ಸ್ವಾಮಿ ಅಂತ ಇದು ಒಂದು ಪ್ರಾರ್ಥನಾ ರೂಪವೂ ಆಗತ್ತೆ. ಮತ್ತು ಶ್ರವಣ ಮನಕ್ಕೆ ಆನಂದ ಈವುದು, ಭವಜನಿತ ದುಃಖಗಳ ಕಳೆಯುವುದು ಅಂದ್ರೆ ಇಲ್ಲಿ ಶ್ರವಣ ಮಾಡುವುದು, ಶ್ರವಣ ಮಾಡೇಕಂದ್ರೂ ಬಗ್ಗೆ ಆ ಒಂದು ಕಿವಿ ಪ್ರತಿ ಒಂದು ಇಂದ್ರಿಯಗಳಿಗೇನು ಅಭಿಮಾನಿ ದೇವತೆಗಳು ಅಂತಿದ್ದಾರೆ. ಈ ಶ್ರವಣ ಮಾಡಬೇಕು ಎಂಬ ಒಂದು ಇಚ್ಛೆಯನ್ನು ಹುಟ್ಟಿಸೋ ಭಗವಂತನೇ ಕಿವಿಯಲ್ಲಿ ನಿಂತು ಆ ದೇವತೆಗಳ ಮೂಲಕವಾಗಿ ಈ ಒಂದು ಆಸಕ್ತಿಯನ್ನ ಉಂಟು ಮಾಡುವ ಮೂಲಕವಾಗಿ ಅವರು ಆ ದೇವತೆಗಳ ಅನುಗ್ರಹ ಮೂಲಕವಾಗಿ ಭವಜನಿತ ದುಃಖಗಳು ಹೋಗುತ್ತೆ ಮತ್ತು ವಿವಿಧ ಭೋಗಗಳ ಈಗ ಪರಂಗಳಲ್ಲಿ ಇತ್ತು ಸಲಹುವುದು. ವಿವಿಧ ಭೋಗಗಳು ಆ ಬಹುವಿಧ ಭೋಗಗಳು ಇಲ್ಲಿ ಈ ಒಂದು ಕಥಾಮೃತವನ್ನ ಪಾನ ಮಾಡುವುದು ಶ್ರವಣ ಮಾಡುವ ಮೂಲಕವಾಗಿ ನಮಗೆ ಇಲ್ಲಿನೂ ನಮ್ಗೆ ಸುಖ ಸಿಕ್ಕತ್ತ, ಪರಲೋಕದಲ್ಲಿನೂ ಸುಖ ಸಿಕ್ಕತ್ತ, ಕೊನೆಯಲ್ಲಿ ಮೋಕ್ಷವೂ ಬರುತ್ತೆ. ಈ ಎಲ್ಲ ಫಲವನ್ನು ಹೇಳ್ತಾರೆ. ಇದಕ್ಕೆ ಆಧಾರ ಉಂಟ ಅಂದ್ರೆ ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ. ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಜ್ಞಾನ ಕಾರ್ಯಕ್ಕೆ ಫಸ್ಟ್ ನಾವು ಶ್ರವಣ ಮಾಡ್ತೀವಿ. ಶ್ರವಣ ಮನಕ್ಕೆ ಆನಂದ ಇರುವುದು ಅಂದ್ರೆ ಶ್ರವಣ ಮಾಡ್ತಾ ಇರ್ತೀವಿ ದೀರ್ಘಕಾಲ, ಹರಿಕಥಾಂಸಾರ ಇಟ್ಟುಕೊಂಡು ಕೇಳ್ತಾ ಇರ್ತೀವಿ. ಆಮೇಲೆ ಒಂದ್ ದಿವಸ ನಮ್ಮಲ್ಲಿ ಆಸೆ ಉಂಟಾಗತ್ತೆ. ಯಾಕೆ ಅಂದ್ರೆ ಈ ಶ್ರವಣದ ಮೂಲಕವಾಗಿ ಯಾವುದು ಈ ಅರ್ಥವನ್ನ ತಿಳ್ಕೋಬೇಕು ಎಂಬುದಕ್ಕೆ ಪ್ರತಿಬಂಧಕವಾಗಿ ಇರುವಂತ ಪಾಪಗಳು ಹೋಗುತ್ತೆ ಈ ಬರೀ ಶ್ರವಣದಿಂದಲೂ. ಯಾಕೆ ಅಂದ್ರೆ ಶ್ರವಣ ಮಾಡುವಾಗ ಅಲ್ಲಿ ಒಂದು ಭಗವಂತನ ರೂಪ ಹುಟ್ಟತ್ತ, ಅದು ನಮ್ಮ ಪಾಪವನ್ನ ತೆಗೆಯುತ್ತೆ. ಏನೇನು ಪಾಪ, ಡಿಫ್ರೆಂಟ್ ಪೀಪಲ್ಗೆ ಡಿಫ್ರೆಂಟ್ ಲೆವೆಲ್ಸ್. ಈ ಶ್ರವಣ ಮಾಡ್ತಾ ಇರುವಾಗ ದೀರ್ಘಕಾಲ ಸ್ವಲ್ಪ ಕಾಲ ಆದ್ಮೇಲೆ ಶ್ರವಣ ಮಾಡ್ತಾ ಇದ್ದೀವಿ, ಹಾಡನ್ನ ಕೇಳ್ತಾ ಇದ್ದೀವಿ, ಇದಕ್ಕೆ ಅರ್ಥ ಏನು ಅಂತ ಅರ್ಥದ ಕಡೆ ಮನಸ್ಸು ಹೋಗತ್ತೆ. ಸೊ ಹೀಗೆ ಕ್ರಮೇಣ ಒಂದೊಂದಾಗಿ ಅರ್ಥ ಆಗತ್ತೆ. ಆಮೇಲೆ ಅರ್ಥ ಕೇಳಲಿಕ್ಕೆ ಶುರು ಮಾಡ್ತೀವಿ. ಅರ್ಥ ಕೇಳಲಿಕ್ಕೆ ಶುರು ಮಾಡಿದ ಮೇಲೆ ಏನಾಗತ್ತೆ, ಇದು ಹೀಗಿರ್ಬೋದ ಹಾಗಿರ್ಬೋದ ಅಂತ ಮನನ, ಶ್ರವಣದಿಂದ ಅರ್ಥದ ಶ್ರವಣ ಬರುತ್ತೆ. ಅರ್ಥದ ಶ್ರವಣ ಆದ ಮೇಲೆ ಮನನ ಮಾಡುತ್ತೆ. ಸೊ ಅದಕ್ಕೆ ಶ್ರವಣ ಮನಕ್ಕೆ ಅಂತ ಹೇಳುವಾಗ ಶ್ರವಣಂ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಅಂದ್ರೆ ಏನು, ಶ್ರವಣ ಮಾಡ್ತಾ ಇರ್ತೀವಿ, ಆಮೇಲೆ ಅದನ್ನ ಮೆಲುಕು ಹಾಕ್ತೀವಿ. ಹೀಗೋ ಹಾಗೋ ಅಂತ ನಮ್ಗೆ ಡೌಟ್ಗಳು ಬರುತ್ತೆ. ಡೌಟ್ ಬಂದಾಗ ಗೊತ್ತಿರೋರ ಹತ್ರ ಹೋಗಿ ಕೇಳ್ತೀವಿ, ಉತ್ತರ ಸಿಕ್ಕತ್ತೆ. ಹೀಗೇನೆ ನಮ್ಮ ಪ್ರಶ್ನೆಗಳ ಎಲ್ಲ ನಮ್ಗೆ ಉತ್ತರ ಸಿಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ನಮ್ಗೆ ಒಂದು ನಿಶ್ಚಯ ಜ್ಞಾನ ಬರುತ್ತೆ. ನಿಶ್ಚಯ ಜ್ಞಾನ ಬಂದ ಮೇಲೆ ಆ ದೇವರನ್ನ ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ತೀವಿ. ದೇವರು ಹೀಗಿರ್ತಾನೆ ಹಾಗಿದ್ದಾನೆ ಅಂತ ನಾವು ಏನ್ ಅರ್ಥ ಮಾಡ್ಕೊಂಡಿವೋ ಅದನ್ನ ನಮ್ಮ ಧ್ಯಾನದಲ್ಲಿ ಇಡ್ತೀವಿ. ಸೊ ಹೀಗೆ ಈ ಪ್ರಾಸೆಸ್, ಇದು ಒಂದು ಬ್ರಹ್ಮಸೂತ್ರದಲ್ಲಿನೂ ಹೀಗೆ ಹೇಳಿದ್ದಾರೆ. ಹೀಗೆ ಶ್ರವಣ ಮನನ ನಿಧಿ ಧ್ಯಾಸನ ಮಾಡ್ತಾ ಮಾಡ್ತಾ ಆ ಭಗವಂತನ ಸಾಕ್ಷಾತ್ಕಾರ ನಮ್ಗೆ ಆಗತ್ತೆ. ಭಗವಂತನ ನೋಡುವ ಭಾಗ್ಯ ಸಿಕ್ಕತ್ತೆ. ಈ ಅದು ನಮ್ಗೆ ಮುಕ್ತಿಗೆ ಕಾರಣ ಆಗತ್ತೆ, ಕ್ರಮೇಣ ಆಗತ್ತೆ. ಆ ಅದು ಆಗುವಾಗ ಇಹ ಪರಂಗಳಲ್ಲಿ ಆ ಜ್ಞಾನ ಅಂಬೋದು ಹೇಳ್ತಾರೆ. ಜ್ಞಾನ ಅಂಬೋದು ಒಂದು ದೊಡ್ಡ ಜಲಾಶಯ ಇದ್ದಂತೆ. ಆ ಒಂದು ದೊಡ್ಡ ಜಲಾಶಯದಲ್ಲಿ ಏನಾಗತ್ತೆ, ನಮ್ಗೆ ನಮ್ಮ ಮನೆಯಲ್ಲಿ ಬಾವಿ ಇರುತ್ತೆ, ಬಾವಿ ನೀರಿಂದ ನಮ್ಗೆ ಏನೇನು ಪ್ರಯೋಜನ ಉಂಟೋ ಅದು ಎಲ್ಲವೂ ಇನ್ನೂ ಅಧಿಕವಾದ ಪ್ರಯೋಜನ ಆ ಒಂದು ಜಲಾಶಯದಿಂದ ನಮ್ಗೆ ಸಿಕ್ಕತ್ತೆ. ಜಲಾಶಯಕ್ಕೆ ಒಂದು ಬೀಚಿಗೆ ಹೋದ್ರೆ ಬೀಚ್ ನೋಡಿದ್ರೆ ನಮ್ಗೆ ಖುಷಿ ಬರುತ್ತೆ. ಕೆಲವರು ಅಲ್ಲಿ ಬೀಚಿಗೆ ಹೋಗಿ ಅಲ್ಲಿ ಆಟ ಪಾಠ ಏನು ಸ್ವಿಮ್ಮಿಂಗ್ ಅದು ಇದು ಹೋಗ್ತಾರೆ. ಕೆಲವರಿಗೆ ಅದಕ್ಕೆ ಈಜಲಕ್ಕೆ ಗೊತ್ತವರು, ಮುಳುಗಲಕ್ಕೆ ಗೊತ್ತವರು, ಅದು ಮುಳುಗೋದು ಹೇಗೆ ಎಂದು ತಿಳ್ಕೊಂಡು ಕೆಳಗೆ ಹೋಗಿ ಅಲ್ಲಿ ಮುತ್ತು ರತ್ನಗಳು ಇದ್ರೆ ಅದನ್ನ ಹೆಕ್ಕೋ ಒಂದು ಅದು ಸಿಕ್ಕತ್ತೆ. ಸೊ ಅನೇಕರಿಗೆ ಅನೇಕ ರೀತಿಯಿಂದ ಹೇಗೆ ಸುಖ ಸಿಕ್ಕತ್ತೋ ನೀರನ್ನು ನೋಡಿದಾಗ, ಹಾಗೇನೆ ಈ ಒಂದು ಈ ಶಾಸ್ತ್ರ ತೀರ್ಥ ಈ ಒಂದು ಜಲಾಶಯನ್ನ ನೋಡಿದಾಗ, ಇದನ್ನ ನಾವು ಹರಿಕಥಾಂತರವನ್ನ ಕೇಳಿದ್ದಾಗ ಮನನ ಮಾಡಿದ್ದಾಗ ಪ್ರತಿ ಒಂದೊಂದು ಲೆವೆಲ್ಲಿನೂ ನಮ್ಗೆ ಆನಂದ ಸಿಕ್ಕತ್ತೆ ಅಂತ ಹೇಳ್ತಾರೆ. ವಿವಿಧ ಭೋಗಗಳ ಇಹಪರಂಗಳಲ್ಲಿ ಇತ್ತು ಸಲಹುವುದು ಅಂದ್ರೆ ಕೊಡತ್ತೆ ಅಂತ ಮಾತ್ರ ಹೇಳಿಲ್ಲ, ಕೊಟ್ಟು ಸಲಹತ್ತ ಅಂದ್ರೆ ಇವತ್ತು ಕೊಡ್ತ ನಾಳೆ ಹೋಗ್ಬಿಟ್ರೆ ಏನ್ ಮಾಡೋದು ಅಂದ್ರೆ ಕೊಡ್ತಾನೆ, ಕೊಟ್ಟದನ್ನ ದೇವರು ಉಳಿಸ್ತಾನೆ ಅಂತ ಹೇಳ್ತಾರೆ. ಇತ್ತು ಸಲಹುವುದು ಭುವನ ಪಾವನ ನೆನಪ ಲಕ್ಷ್ಮೀದವನ ಮಂಗಳಯ ಕಥೆ. ಇದು ಹೇಗೆ ಕೇಳಬೇಕು ಅಂತನೂ ದಾಸರಿ ಹೇಳ್ಕೊಡ್ತಾರೆ. ಇದು ಹೇಗೆ ಕೇಳಬೇಕು ಅಂದ್ರೆ ಇದು ಮಂಗಳ ಕಥೆಯೇ ಅಂತ ಹೇಳ್ತಾರೆ. ಇದು ಲಕ್ಷ್ಮೀದವನ ಮಂಗಳ ಕಥೆಯೇ ಅಂದ್ರೆ ಈ ಹರಿಕಥಾಮೃತ ಸಾರವನ್ನ ಸರಿಯಾದ ರೀತಿಯಲ್ಲಿ ಅದು ಮಂಗಳ ಆಗುವಂತ ರೀತಿಯಲ್ಲಿ ಲಕ್ಷ್ಮೀದ. ಸೊ ಎಲ್ಲಿ ಯಾವ ವರ್ಸು ಏನೇ ನೋಡಿದ್ರು ಅಲ್ಲಿ ಎಲ್ಲವೂ ಲಕ್ಷ್ಮೀ ಧವನಾದಂತ ಲಕ್ಷ್ಮೀಪತಿಯಾದಂತ ನಾರಾಯಣನನ್ನೇ ಹೇಳತ್ತೆ. ಯಾಕೆಂದ್ರೆ ಅವನೇ ಮಂಗಳಾನಾಂಚ ಮಂಗಳಂ ಅಂತ. ಸೊ ಅವನ್ನೇ ಹೇಳತ್ತ. ಕತೆ ಅಂದ್ರೆ ಮುಂಚೆನೆ ನೋಡಿದೀವಿ, ಕತೆ ಅಂದ್ರೆ ಸ್ಟೋರಿ ಅಂತ ಅರ್ಥ ಅಲ್ಲ. ಕತೆ ಅಂದ್ರೆ ಆ ಒಂದು ವಾಕ್ಯ ಪ್ರಬಂಧ ಅಂತ ಹೇಳ್ತಾರೆ. ಆ ಒಂದು ಯಾವ ರೀತಿ ಯಾವ್ದೇ ಈವನ್ ಕತೆ ಅಂತ ನೀವು ಕೇಳಿದ್ರು ಅದು ಆ ಕಥೆಯಲ್ಲಿ ಹೈಲೈಟೆಡ್ ಪೋರ್ಷನ್ ಬಂದು ನಾರಾಯಣನ ಉತ್ಕೃಷ್ಟತ್ವವನ್ನ ಹೇಳ, ನಾರಾಯಣನ ಮಹಿಮೆಯನ್ನ ಹೇಳುವಂತೆ ಇರಬೇಕು. ಅವನು ಮಹಿಮಾ ಅವನಲ್ಲಿ ಇದೆ ಅಂತ ನಾವು ತಿಳ್ಕೊಳ್ತಾ ಆ ಒಂದು ನಮ್ಗೆ ಅದರಿಂದ ಮಂಗಳ ಆಗತ್ತ. ಮಂಗಳ ಅಂದ್ರೆ ನಮಗೆ ನಮ್ಮ ಜೀವವನ್ನ ಆ ಒಂದು ಉತ್ತಮವಾದ ಸ್ಥಿತಿಯನ್ನ ಮುಟ್ಟುವಂತೆ ಮಾಡತ್ತೆ. ಸೊ ಲಕ್ಷ್ಮೀದವನ ಮಂಗಳ ಕತೆ ಹೇಗೆ ಕೇಳಬೇಕು, ಅದು ಹೇಗೆ ಕೇಳಬೇಕು ಅಂದ್ರೆ ಭುವನ ಪಾವನೈವ. ಅದ್ ಆ ಕತೆ ಅಂದ್ರೆ ಭಗವಂತನ ಕತೆ ಅಂದ್ರನು ಭಗವಂತನ ಕ್ರಿಯೆಗಳು. ಕತೆ ಅಂದ್ರೆ ಕತೆ ಅಂತ ಲಿಟ್ರಲಿ ತಕೊಂಡ್ರು, ಕೃಷ್ಣ ಕತೆ ರಾಮ ಕತೆ ಅಂತ ತಕೊಂಡ್ರು, ಆ ಕತೆ ಎಂಬುದು ಭಗವಂತನ ಕ್ರಿಯೆಗಳು. ಭಗವಂತನ ನಾಮ, ಭಗವಂತನ ಗುಣ, ಭಗವಂತನ ಕ್ರಿಯೆ, ಇದು ಯಾವುದಕ್ಕೇನೋ ಅಭೇದ, ಎಲ್ಲವೂ ಏಕೀರೂಪವಾಗಿರುವಂತದ್ದು. ಸೊ ಭಗವಂತನ ಕತೆ ಕೇಳೋದು ಅಂದ್ರೂ ಭಗವಂತನ ಬಗ್ಗೆ ಕೇಳೋದು ಅಂಬುದು ಒಂದೇ ಆಗತ್ತೆ. ಸೊ ಭಗವಂತನ ತಿಳ್ಕೊಳ್ಳುವ ಮೂಲಕವಾಗಿ ಯಾಕೆ ಇದು ಹೇಳ್ತಾರ ಅಂದ್ರೆ ಭಗವಂತ ಅಂಬೋ ಕಾನ್ಸೆಪ್ಟ್, ಭಗ ಅಂಬೋ ಆ ಕಾನ್ಸೆಪ್ಟೇ ಜ್ಞಾನ ಆನಂದಮಯವಾಗಿ ಇರುವಂತದ್ದು. ಎಲ್ಲಿ ಜ್ಞಾನ, ಫಾರ್ ಎಕ್ಸಾಂಪಲ್ ಒಂದು ಲೈಟ್ ಇರತ್ತೆ, ಲೈಟ್ ಇರೋ ಜಾಗೆಯಲ್ಲಿ ಕತ್ತಲೆ ಇರೋದಿಲ್ಲ, ಸೂರ್ಯ ಇರೋ ಜಾಗೆಯಲ್ಲಿ ರಾತ್ರಿ ಇರೋದಿಲ್ಲ. ಹಾಗೇನೆ ಸೂರ್ಯನಿಗೆ ಆ ಒಂದು ವಿಶೇಷ ಇರೋವಾಗ ಆ ನಾರಾಯಣ ಆ ಜ್ಞಾನದ ಜ್ಯೋತಿ, ಅವನು ಇರೋವಾಗ ಜ್ಞಾನ ಎಂಬುವ ಬೆಳಕಿರೋವಾಗ ಅಲ್ಲಿ ಕತ್ತಲೆ ಇರೋದಿಲ್ಲ. ಸೊ ಭುವನ ಪಾವನ, ಸೊ ಕತ್ತಲೆ ಅಜ್ಞಾನ ಎಲ್ಲ ಹೊರಟೋಗುತ್ತೆ. ಎಷ್ಟೆಷ್ಟು ದೇವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವೋ, ಎಷ್ಟೆಷ್ಟು ನಮ್ಮ ಹೃದಯದಲ್ಲಿ ದೇವರ ಕತೆ ದೇವರ ಗುಣಗಳನ್ನ ನಾವು ತುಂಬಿಸ್ಕೊಳ್ತೀವೋ ಅಷ್ಟೆಷ್ಟು ಅಲ್ಲಿ ಕತ್ತಲೆ ಅಜ್ಞಾನ ದುಃಖ ಭಯ ಎಲ್ಲವೂ ಹೋಗತ್ತೆ. ಅದನ್ನೇ ಹೇಳ್ತಾರೆ ಭುವನ ಪಾವನ ನೆನಪ ಲಕ್ಷ್ಮೀ ದವನ ಮಂಗಳ ಕತೆ. ಸರಿಯಾದ ರೀತಿ ಕತೆ ಎಲ್ಲಾ ಕಡೆನೂ ಇರತ್ತೆ, ಇಂಟರ್ನೆಟ್ ಪೂರಾ ಏನವ್ರು ಹಾಕಿದ್ರೆ ಲಕ್ಷ್ಮೀನಾರಾಯಣ ಕತೆ ಬರ್ತದೆ. ಅದು ಮಂಗಳ ಅಂದ್ರೆ ಆ ನಾವು ಮಂಗಳ ಏನಿಲ್ಲಿ ಅಂದ್ರೆ ನಾವು ಏನೇ ಕತೆ ಕೇಳಿದ್ರು ಅಲ್ಲಿ ಆ ಕತೆಯಲ್ಲಿ ಭಗವಂತನಿಗೆ ದೋಷ ಬರುವಂತೆ ಇರಬಾರದು. ಇಟ್ ಶುಡ್ ನಾಟ್ ರಿಸಲ್ಟ್ ಇನ್ ದ ಡಿರೈವ್ ಮಾಡುತ್ತಾ ಹೋದ್ರೆ ಯೋಚನೆ ಮಾಡ್ತಾ ಹೋದ್ರೆ ದೇವರಲ್ಲಿ ದೋಷ ಕಾಣಬಾರದು, ಯಾಕೆಂದ್ರೆ ಅವನು ದೋಷರಹಿತ. ಹಾಗೆ ತಿಳ್ಕೊಳ್ಳುವುದು ಮಂಗಳ ಕಥೆ. ಆಗ ಸೊ ನಮ್ಮ ಇದಲ್ಲಿ ಮಂಗಳ ಕಥೆ ಅಂತ ಹೇಳಿದ್ರೆ ನಮ್ಮ ಆಚಾರ್ಯರು ಮಧ್ವಾಚಾರ್ಯರು ಯಾವ ಚೌಕಟ್ಟಲ್ಲಿ ಹಾಕಿ ಕೊಟ್ಟಿದ್ದಾರೋ, ವೇದ ಶಾಸ್ತ್ರಕ್ಕೆ ಅನುಗುಣವಾಗಿ ಹೇಳಿಕೊಟ್ಟಿದ್ದಾರೋ ಆ ರೀತಿಯಿಂದ ತಿಳ್ಕೊಳ್ಳೋದು ಮಂಗಳ ಆಗತ್ತೆ. ಹಾಗೆ ನಾವು ತಿಳ್ಕೊಂಡಾಗ ಸರಿಯಾದ ಚಿಂತನೆ ಬಂದಾಗ ಕತ್ತಳೆ ಅಜ್ಞಾನ ದುಃಖ ಭಯ ಹೋಗತ್ತೆ. ಅದನ್ನ ಹೇಗೆ ಕೇಳಬೇಕು, ಶ್ರವಣ ಮಾಡು ಅಂತ ಹೇಳಿದ್ದಾರೆ. ಶ್ರವಣ ಅಂದ್ರೆ ಸುಮ್ನೆ ಒಂದು ಇಟ್ಟುಕೊಂಡು ಕೇಳೋದಾ ಅಂದ್ರೆ ಇಲ್ಲ. ಅಲ್ಲಿ ಹೇಳ್ತಾ ಪರಮೋತ್ಸವದಿ ಕಿವಿ ಕೊಟ್ಟು ಆಳು ಅಂದ್ರೆ ಪರಮ ಉತ್ಸಾಹದಿಂದ ಸವ ಅಂತ ಪರಮೋತ್ಸವ. ಸವ ಅಂಬುದಕ್ಕೆ ಸವನತ್ರಯ ಅಂತ ಕೇಳಿರ್ಬೋದು. ಸವನ ಅಂದ್ರೆ ಯಜ್ಞಗಳು ಅಂತ ಆಗತ್ತೆ. ಯಜ್ಞ ಅಂದ್ರೆ ಅಗ್ನಿಯಲ್ಲಿ ಮಾಡೋದು ಅಂತ ಮಾತ್ರ ಅರ್ಥ ಅಲ್ಲ. ಯಜ್ಞ ಅಂದ್ರೆ ಯಜ ದೇವ ಪೂಜಾಯಾಮತ್, ಯಜ್ಞ ಅಂದ್ರೆ ದೇವರ ಪೂಜೆ ಅಂತ ಅರ್ಥ. ಸೊ ದೇವರ ಪೂಜೆ, ಸೊ ಆ ಯಜ್ಞ ಮಾಡುವಂತ ರೀತಿಯಲ್ಲಿ ದೇವರ ಪೂಜೆ ಮಾಡುವಾಗ ನಾವು ಎಷ್ಟು ಒಂದು ಗಮನ ಇಟ್ಟು ಮನಸ್ಸಿಟ್ಟು ಆಧಾರದಿಂದ ಮಾಡ್ತೀವಿ, ಹಾಗೇನೆ ದೇವರ ಕಥೆಯ ಹರಿಕಥಾಮೃತ ಸಾರವನ್ನ ಕಿವಿ ಮೂಲಕವಾಗ ನಾವು ಪಾನ ಮಾಡಬೇಕು ಅಂದ್ರೆ ಅದು ಒಂದು ಯಜ್ಞ ತರ, ಒಂದು ಇಂಟೆನ್ಸಿವ್ ಆಗಿ ಆದರ. ಅದಕ್ಕೆ ಹೇಳ್ತಾರೆ ಪರಮ ಆದರಿಂದ ಪರಮೋತ್ಸವದಿ, ಒಂದು ಯಜ್ಞ ತರ ಪರಮ ಯಜ್ಞ. ಆ ರೀತಿಯಿಂದ ಕಿವಿ ಕೊಟ್ಟು ಅಂತ ಹೇಳ್ಬೇಕಾಗಿದ್ದಿಲ್ಲ, ಕೇಳ್ರಿ ಅಂದ್ರೆ ಕಿವಿಯಿಂದಲೇ ಕೇಳಬೇಕು. ಕಿವಿ ಕೊಟ್ಟು ಅಂದ್ರೆ ಅದಕ್ಕೆ ಒಂದು ಒಂದು ಒತ್ತು ಕೊಡ್ತಾ ಇದ್ದಾರೆ. ಕಿವಿ ಕೊಟ್ಟು ಅಂದ್ರೆ ಕೀಪ್ ಯುವರ್ ಮೈಂಡ್, ಕಿವಿ ಕೊಟ್ಟು ಅಂಬೋದು ಮನಸ್ಸನ್ನು ಇಡುವಂತನೇ ಅರ್ಥ. ಅದು ಕಿವಿ ಕೊಡೋದು ಅಂದ್ರೆ ಮನಸ್ಸನ್ನು ಇಡುವಂತ ಆಗತ್ತೆ. ಕಿವಿ ಕೊಟ್ಟು ಆಲಿಪ್ಪುದು ಭೂಸುರರು, ಕೇಳ್ರಿ ಅಂತ ಹೇಳ್ತಾರೆ ಭೂಸುರರು. ಹೀಗೆ ಕೇಳೋರು ಯಾರು ಅಂದ್ರೆ ಭೂಸುರರು ಅಂತ ಹೇಳ್ತಾರೆ, ಶ್ರೇಷ್ಠವಾದ ವ್ಯಕ್ತಿಗಳು. ಎಷ್ಟು ದಿವಸ ಕೇಳಬೇಕು ಅಂತಾರೆ, ದಿನ ದಿನದಿ ಅಂತ ದಿನಾಗ್ಲು ಕೇಳ್ರಿ ನೀವು ಹರಿಕಥಾಮೃತ ಸಾರ. ಅಂದ್ರೆ
ಹರಿಕಥಾಂಸಾರ ಈ ಪುಸ್ತಕವನ್ನೇ ದಿನಾಗ್ಲೂ ಓದಬೇಕು ಅಂತಿಲ್ಲ. ನೀವು ಯಾವ್ದು ಕಥೆಯನ್ನ ಕೇಳಿದ್ರು, ಯಾವ ಹಾಡುಗಳನ್ನ ಕೇಳಿದ್ರು, ದಾಸರ ಪದಗಳನ್ನ ಕೇಳಿದ್ರು, ಅದನ್ನ ನೀವು ಬಂದು ಈ ಒಂದು ಮಂಗಳ ಲಕ್ಷ್ಮೀದವನ ಮಂಗಳ ಭಗವಂತನ ಉತ್ಕೃಷ್ಟತ್ವವನ್ನ ಹೇಳುವಂತ ರೀತಿಯಲ್ಲಿ ಕೇಳ್ರಿ ಅಂತ ಇಲ್ಲಿ ಒಂದು ಆ ಫಲವನ್ನ ನಮ್ಗೆ ಫಸ್ಟ್ ಹೇಳ್ಬಿಟ್ಟು ನೆಕ್ಸ್ಟ್ ವರ್ಸ್ ಅಲ್ಲಿ ಹೇಳ್ತಾರೆ. ಮಳೆಯ ನೀರು, ಆಮೇಲೆ ಇನ್ನೊಂದು ಮಿತ್ತಿರತ್ತೆ. ಏನು ಅಂದ್ರೆ ಆ ಕಾಲದಲ್ಲಿ ದಾಸರು ಬರೆದ ಆ ಕಾಲ ತನಕ ಒಂದಿತ್ತು ಶಾಸ್ತ್ರ ಅಂಬೋದನ್ನ ಸಂಸ್ಕೃತ ದೇವ ಭಾಷೆ, ದೇವರ ಗುಣಗಾನಗಳನ್ನ ಹೇಳಬೇಕು ಅಂದ್ರೆ ದೇವ ಭಾಷೆಯಲ್ಲೇ ಅದನ್ನ ಹೇಳಬೇಕು, ಅದನ್ನ ಪ್ರಾಕೃತ ಭಾಷೆಯಲ್ಲಿ ಹೇಳಿದ್ರೆ ಅದು ಪಾಪ ಬರತ್ತ ಅಂಬೋ ಒಂದು ತಪ್ಪು ತಿಳುವಳಿಕೆ. ಅದು ತಪ್ಪು ತಿಳುವಳಿಕೆ ಅಂದ್ರೆ ಯಜ್ಞ ಯಾಗಗಳಲ್ಲಿ ವೇದವನ್ನ ಬಳಸಬೇಕು. ಯಜ್ಞ ಅಂದ್ರೆ ಬಾಹ್ಯಜ್ಞ, ಅಗ್ನಿಯಲ್ಲಿ ನಾವು ಆಹುತಿ ಕೊಡುವಾಗ ಆ ಒಂದು ವೇದಗಳನ್ನೇ ಬಳಸಬೇಕು. ವೇದಗಳು ಸಂಸ್ಕೃತದಲ್ಲಿ ಇದೆ, ಅದನ್ನೇ ಬಳಸಬೇಕು ಎಂಬುದು ಇದೆ. ಅದನ್ನ ಉಳಿದ ಕಡೆನೂ ಇಟ್ಕೋಬಾರ್ದು. ಉಳಿದ ನಾವು ಯಜ್ಞ ಅಗ್ನಿಮುಖವಾಗ ಮಾಡುವ ಯಜ್ಞಗಳನ್ನ ಬಿಟ್ಟು ದೇವರ ಗುಣಗಾನಗಳನ್ನ, ದೇವರ ಶಾಸ್ತ್ರ ಶ್ರವಣಗಳನ್ನ ಇತರ ಭಾಷೆಯಲ್ಲಿನೂ ನಾವು ಓದಬಹುದು. ಅದು ಅರ್ಥವನ್ನ ತಿಳ್ಕೊಬೇಕು, ಅದು ಮುಖ್ಯ ಆಗತ್ತೆ. ಅದನ್ನ ದಾಸರು ಆ ಒಂದು ದಾಸರ ಜೀವನ ಚರಿತ್ರೆಯಲ್ಲಿನೇ ನಾವು ನೋಡ್ತೀವಿ. ದಾಸರು ಹಾಗೆ ಅವರು ಪ್ರಾರಬ್ಧ ವಶದಿಂದ ತಿರಸ್ಕಾರ ಮಾಡ್ತಾರ, ದಾಸ ಸಾಹಿತ್ಯವನ್ನ ತಿರಸ್ಕಾರ ಮಾಡ್ತಾರ. ದೇವರು ಆ ಒಂದು ಅವರ ಮೂಲಕವಾಗ ವಿಜಯದಾಸರು, ಗೋಪಾಲ ದಾಸರ ಮೂಲಕವಾಗ ತಿಳುವಳಿಕೆಯನ್ನ ತೆಗೆದು ಅವ್ರ ಮೂಲಕವಾಗಿವೆ ಹರಿಕಥಾಂಸಾರನ್ನ ಬರ್ಸಿದ್ರು. ಆದ ಕಾರಣದಿಂದ ಅಲ್ಲೇ ಹೇಳ್ತಾರೆ, ಮಳೆ ನೀರು ಅನಿದ್ರೆ ಪರಿಯಲು ಬಳಸರು ಊರೊಳಗಿದ್ದ ಜನರು ಅಂತ ಹೇಳ್ತಾರೆ. ಆ ಒಂದು ಆ ನಮ್ಮ ಮಳೆ ಬಂದಾಗ ಆ ನೀರು ನಮ್ಮ ಬೀದಿಯಲ್ಲಿ ಓಡುವಾಗ ಅದನ್ನ ಯಾರು ಬಳಸೋದಿಲ್ಲ. ಅದೇ ನೀರು ಒಂದೇ, ಆ ನೀರು ಹೆದ್ದರೆ ಅಂದ್ರೆ ಆ ನದಿಯ ಊರಲ್ಲಿ ಇರುವಂತ ದೊಡ್ಡ ನದಿಯ ಸೇರಿದಾಗ ಅದೇ ನೀರನ್ನ ಅಲ್ಲೇ ಸ್ನಾನ ಪಾನ ಎಲ್ಲ ಮಾಡ್ತೀವಿ. ಹಾಗೇನೆ ಅಲ್ಲಿ ಇರುವಂತದ್ ಏನು ಅದು, ಹಾಗೇನೆ ನನ್ನ ಮಾರುಗಳು ಪ್ರಾಕೃತ ಭಾಷೆ, ಈ ಬೀದಿಯಲ್ಲಿ ಓಡುವಂತ ಪ್ರಾಕೃತ ಭಾಷೆಯಲ್ಲಿ ಇದ್ರೂ ಕಾಂಟೆಂಟ್ ಏನೋದ, ಕಾಂಟೆಂಟ್ ಇಸ್ ಭಗವಂತನ ಗುಣಗಾನಗಳ ಹಾಡುವಂತ ಆ ಒಂದು ಹೆದ್ದರೆ ಜೊತೆಯಲ್ಲಿ, ಹೆದ್ದರೆ ಅಂದ್ರೆ ಹಿರಿಯ ಜಲಾಶಯ, ಅದನ್ನ ಹೋಗಿ ಸೇರತ್ತ. ಸೇರಿದ್ರೆ ಹೇಗೆ ಸಜ್ಜನರು ಅಲ್ಲಿ ಹೇಗೆ ಸ್ನಾನ ಪಾನ ಎಲ್ಲರೂ ಮಾಡ್ತಾರೋ ಹಾಗೇನೆ ನನ್ನ ಗ್ರಂಥ ಪ್ರಾಕೃತ ಕನ್ನಡದಲ್ಲಿ ಇದ್ರನು ಇದು ಭಗವಂತನ ಪಾದವನ್ನ ಮುಟ್ಟುವಂತ ರೀತಿಯಲ್ಲಿ ಇದೆ. ಆದ ಕಾರಣದಿಂದ ಹೇಳ್ತಾರೆ ಕಲುಷ ವಚನ ಅಂತ ಹೇಳುವಾಗ, ಕಲುಷ ವಚನ ಅಂದ್ರೆ ಇಲ್ಲಿ ತಪ್ಪುಗಳು ಇದೆ ಅಂತ ಅರ್ಥ ಅಲ್ಲ. ಇಲ್ಲಿ ಕಲುಷ ವಚನ ಅಂಬೋದು ಪ್ರಾಕೃತ ಭಾಷೆಯನ್ನ ನಾನು ಬಳಸಿದ್ದೀನಿ ಅಂಬೋದಕ್ಕೆ ಅದಕ್ಕೆ ಕಲುಷ ವಚನ ಅಂತ ಹೇಳ್ತಾರೆ. ಇನ್ನೊಂದು ಅವರ ವಿನಯ ಪ್ರದರ್ಶನ, ಕಲುಷ ವಚನ ಯಾರಿಗೇನೋ ಕಾಣಿಸಿ ಬಂದ್ರನು ಅಂದ್ರೆ ನಮ್ಮಂತವ್ರಿಗೆಲ್ಲ, ಅವ್ರಿಗಿಂತ ದೊಡ್ಡವ್ರು ಏನ ನೋಡಿದ್ರು ಅವ್ರಿಗೆ ಏನಾದ್ರು ತಪ್ಪುಗಳು ಕಾಣಿಸಿದ್ರು ಅದನ್ನ ಅಷ್ಟು ನೋಡಬೇಡಿ. ಯಾಕೆಂದ್ರೆ ಇದಿಲ್ಲಿ ಇರುವಂತ ವಿಷಯ ಭಗವಂತನ ಗುಣಗಾನವನ್ನು ಹೇಳುತ್ತ. ಬಾಂಬೊಳೆ ಪೆತ್ತನ ಪಾದ ಮಹಿಮೆ, ಆ ಒಂದು ಗಂಗಾ ಜನಕನ ಪಾದ ಮಹಿಮೆ, ಅವನ ಮಹಿಮೆಯ ಜಲದಿ ಮುಖದರಿಂದ ಮಾಂಡಪರೇ ಮಹೀಸುರರು, ಇದನ್ನ ಯಾರನ್ನಾದ್ರೂ ತಿರಸ್ಕಾರ ಮಾಡ್ತಾರ ಮಾಡೋದಿಲ್ಲ, ಸ್ವೀಕಾರ ಮಾಡ್ತಾರ ಅಂಬೋದನ್ನ ಇಲ್ಲಿ ಹೇಳ್ತಾರೆ ಅಂಬೋದಲ್ಲಿ ಇಲ್ಲಿ ಕೃಷ್ಣಾರ್ಪಣಮಸ್ತು.